ஓ நம அபிரமம் மங்கரயித்தம் அஜடம் விமலம் சதா ஆனந்ததீத்மத்லம் வதேதாபத்ரயாபகம் மித்யா சித்தாந்த துத்தாந்த வித்வம்ஷ்ணசக்ஷணா ஜெய்தீர்த்தாக்கியதனிர்பாசதாம்னோ ஹிருதம்பரே அர்த்திகல்பிதகல்பயம் பிரத்யத்யதகேசரி வியாசதீர்த்த குருபூயாத் அஸ்மதிஷ்டாத் சித்தையே தபோ வித்யா விரக்தியாதி சத்குணோகாகரானம் வாதிராஜ குருநந்தே ஹைகிரீபராஷயான் பூஜ்ய ராகவேந்திராய சத்யதர்மரதாய பததாம் கல்பவருக்ஷாய நமதாம் காமதேனவே துர்வாதி துவாந்தரவையே விஷ்ணுவிந்தி வரேந்தவே ஸ்ரீ ராகவேந்திர குருவே நமோ சிந்தையாளவே ஆபாதமௌலி பர்யந்தம் குருநாமாக்தம் ஸ்மரே தின விக்னாஹ பிரணஷ்யந்தி சித்தேந்த மனோரதாஹ ஹரி ஓம் ஸ்ரீ குருப்யோ நமஹ. நாவு பகவத்கீதையல்லி ஏழனே அத்தியாய செவன்த் சாப்டர் அதர்னல்லி ஜான விஜான யோக அன்னுவ ஹெசரு ಈ ಅಧ್ಯಾಯಕ್ಕೆ ಏನು ಯಾಕೆ ಜ್ಞಾನ ವಿಜ್ಞಾನ ಜ್ಞಾನ ಅಂದ್ರೆ ಏನು ವಿಜ್ಞಾನ ಅಂದ್ರೆ ಏನು ನಾವು ನೋಡಿದ್ದೀವಿ. ಸೊ ಜ್ಞಾನ ಭಗವಂತನ ಬಗ್ಗೆ ಸಾಮಾನ್ಯವಾಗಿರುವಂತಹ ಜ್ಞಾನ ಅಂದ್ರೆ ಭಗವಂತ ಸರ್ವೋತ್ತಮ, ಅವನು ಸರ್ವ ಕರುಣಾಮಯ, ಸರ್ವಾಂತರ್ಯಾಮಿ, ಸರ್ವವ್ಯಾಪ್ತನಾಗಿದ್ದಾನೆ, ಎಲ್ಲರ ಒಳಗೂ ನಿಂತಿದ್ದಾನೆ, ಎಲ್ಲವನ್ನು ಮಾಡಿ ಮಾಡಿಸುತ್ತಾನೆ ಇತ್ಯಾದಿ ಅಂಶಗಳು ಯಾವುದಿದೋ ಜನಗಳಿಗೆ ಸುಲಭವಾಗಿ ಅರ್ಥವಾಗುವಂತಹ ಭಗವಂತನ ಮಹಿಮೆ, ಇದು ಭಗವಂತನ ಮಹಿಮೆನೆ, ಭಗವಂತನ ಸರ್ವೋತ್ತಮತ್ವ, ಭಗವಂತ ಸರ್ವಶ್ರೇಷ್ಠನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಅನ್ನುವ ತಿಳುವಳಿಕೆ, ಇದು ಜ್ಞಾನ ಅಂತ ಕರೀತಾರೆ. ವಿಜ್ಞಾನ ವಿಶೇಷವಾದ ಜ್ಞಾನ ಅಂದರೆ ಏನು? ಭಗವಂತ ವಿಶೇಷವಾಗಿ ಮಾಡುವ ತೋರುವಂತಹ ಮಹಿಮೆಗಳು. ಅವನು ತಾರತಮ್ಯವನ್ನು ಮೇಂಟೈನ್ ಮಾಡ್ತಾ ಎಲ್ಲರ ಒಳಗೆ ಒಂದು ದೇವತೆ ಒಳಗೆ ಇನ್ನೊಂದು ದೇವತೆ ಇರುವಂತ, ಆ ದೇವತೆ ಒಳಗೆ ಇನ್ನೊಂದು ದೇವತೆ ಇದು ಹಾಗೆ ನಮಗೆ ಊಹಕ್ಕೆ ಗೋಚರವು ಊಹಾತೀತವಾದ ಕಾಂಟ್ ಇವನ್ ಇಮ್ಯಾಜಿನ್ ಹೀಗೆ ಇರುವಂತಹ ವಿಷಯದಲ್ಲಿ ಅವನ ಅಚಿಂತ್ಯದ್ಭುತ ಶಕ್ತಿಯನ್ನು ತೋರ್ತಾ ಅವನ ಅಪಾರವಾದ ಮಹಿಮೆಯನ್ನು ವಿಶೇಷವಾಗಿ ತೋರಿಸ್ತಾ ಇದ್ದಾನೆ ಅನ್ನುವ ಅದರ ವಿಶೇಷ ಜ್ಞಾನ ಯಾವುದಿದೋ ಅದು ವಿಜ್ಞಾನ. ಸೊ ಇದು ಉದಾಹರಣೆಗೆ ನೀರ್ ಭಗವಂತ ಎಲ್ಲರ ಒಳಗಿದ್ದಾನೆ, ನೀರಿನ ಒಳಗೆ ಭಗವಂತ ಇದ್ದಾನೆ ಅನ್ನುವ ತಿಳುವಳಿಕೆ ಒಂದು. ನೀರಿನ ಒಳಗೆನೆ ಇದ್ದು ನೀರಿಗೆ ರಸತ್ವವನ್ನು ಕೊಟ್ಟು ಆ ನೀರಿನ ಒಳಗೆ ಭಗವದ್ ರೂಪಗಳಿವೆ, ನಮ್ಮ ಒಳಗೂ ಭಗವದ್ ರೂಪಗಳಿವೆ, ನಮ್ಮ ಒಳಗಿರುವ ಭಗವದ್ ರೂಪಗಳು ನೀರಿನ ಒಳಗಿರುವ ಭಗವದ್ ರೂಪಗಳು, ಅವು ಸಂಶ್ಲೇಷ ವಿಶ್ಲೇಷಣವಾಗಿ ಭಗವಂತನ ಸಾಮರ್ಥ್ಯದಿಂದ ನಮಗೆ ನೀರು ಕುಡಿದಾಗ ನೀರಡಿಕೆ ಹೋಗಬೇಕಂದ್ರೆ ಏನು ಆಟೋಮ್ಯಾಟಿಕ್ ಆಗಿ ಆಗ್ಬಿಡತ್ತಲ್ವಾ ಅಂತ ನಾವು ಅನ್ಕೊಳ್ತೀವಿ. ಬಟ್ ಆ ಅಂದ್ರೆ ಎಲ್ಲ ವಸ್ತುಗಳ ಧರ್ಮಗಳಿದೆ ಅವೆಲ್ಲ ಸ್ಯಾಟಿಸ್ಫೈ ಮಾಡಬೇಕಂದ್ರೆ ಅದು ಭಗವಂತನಿಂದಲೇ ಆಗತ್ತೆ. ಸಮಸ್ತ ವಸ್ತುಗತನಾಗಿ, ವಸ್ತುಗಳ ಅಂತರ್ಗತನಾಗಿ, ವಸ್ತುಗಳಲ್ಲಿ ನೆಲೆಸಿದ್ದು ಅವನು ಎಲ್ಲ ವಸ್ತುಗಳ ಎಲ್ಲ ಧರ್ಮಗಳನ್ನು ಅವು ಇರುವಂತೆ ಆ ಧರ್ಮಗಳ ಆ ವಸ್ತುಗಳಿಗೆ ಇರುವಂತೆ ಮಾಡ್ತಾ ಅವನು ಜಡ ಚೇತನ ವಸ್ತುಗಳಲ್ಲಿ ಇದ್ದು ತನ್ನ ವಿಶೇಷ ಕಾರ್ಯಗಳನ್ನು ಮಹಿಮಾ ಉಪಯುತವಾದ ಕಾರ್ಯಗಳನ್ನು ಆತ್ಮ ಪ್ರದರ್ಶನ ಸುಖವ ನೀವಹರಿ ಅಂತ ಹೇಳಿ ದೇವತೆಗಳೆಲ್ಲರೂ ಕೂಡ ಅವರವರ ಯೋಗ್ಯತಾನುಸಾರವಾಗಿ ಭಗವಂತ ಮಾಡುವ ಕಾರ್ಯಗಳನ್ನು ನೋಡಿ ಹಿಗ್ತಾ ಇರ್ತಾರೆ. ಲಕ್ಷ್ಮೀದೇವಿ ಎಲ್ಲರಿಗಿಂತಲೂ ಜಾಸ್ತಿಯಾಗಿ ಬಗೆ ಬಗೆಯ ನೂತನವ ಕಾಣು ತಮಗೆ ಹರಿಷ ದಿಂಪುಗಳು ಹಿಗ್ಗುವ ಅಂತ ಹೇಳಿ ಹೇಳಿದಂತಹ ತ್ರಿಗುಣ ಅಭಿಮಾನಿಯಾದ ಲಕ್ಷ್ಮೀದೇವಿಯ ಭಗವಂತನ ಅಪಾರ ಮಹಿಮೆಯನ್ನು ನೋಡ್ತಾ ಇರ್ತಾಳೆ. ಇಂತಹ ಅಪಾರ ಮಹಿಮೆಯ ಪ್ರದರ್ಶನ ಯಾವುದು ಭಗವಂತನ ಮಾಡ್ತಾನೋ ಅವನ ಅಪಾರ ಮಹಿಮೆಯ ಬಗ್ಗೆ ಅವರವರ ಯೋಗ್ಯತಾನುಸಾರವಾಗಿ ವಿಶೇಷವಾಗಿ ತಿಳ್ಕೊಳ್ಳುವುದು ವಿಜ್ಞಾನ ಆಗತ್ತೆ. ಇಂತಹ ವಿಜ್ಞಾನವನ್ನು ಹೇಳ್ತೀನಿ ಅಂತ ಹೇಳಿ ಕೃಷ್ಣ ಹೊರಟು ಏಳನೇ ಅಧ್ಯಾಯದಲ್ಲಿ ಎಂಟನೇ ಶ್ಲೋಕದಿಂದ ಭಗವಂತನ ವಿಶೇಷವಾದ ಜ್ಞಾನದ ಬಗ್ಗೆ ಹೇಳ್ದ. ಕಸೋಹಂ ಸ್ಕೌಂತೇಯ ಪ್ರಭಾ ಶಿಶುಯೋ ಅನ್ನೋದು ಅದಕ್ಕೆ ಪ್ರಣವ ಸರ್ವೇದೇಶು ಶಬ್ದಕ್ಕೆ ಪೌರುಷ ಅನ್ನೋದಕ್ಕೆ ಭಾಷೆಯ ತಾತ್ಪರ್ಯ ಅಭಿವೃದ್ಧಿಗಳ ಮೂಲಕವಾಗಿ ಎಲ್ಲದ ಮೂಲಕವಾಗಿ ಕೂಡ ನಾವು ಅರ್ಥ ಚಿಂತನೆಯನ್ನು ಮಾಡಿದ್ದೀವಿ. ಅಲ್ಲಾದ್ಮೇಲೆ ಅಲ್ಲಿ ತಾತ್ಪರ್ಯದಲ್ಲಿ ಸೋ ಅಪ್ಸು ಸ್ಥಿತ್ವ ರಸಯತಿ ರಸನಾಮ ತದಸ್ಮತಃ ಸೂರ್ಯಚಂದ್ರಿತ್ವ ಪ್ರಧಾನ ನಾಮ ಪ್ರಭಾನಾಮ ಪ್ರಭಾಸನಾತ್ ಅಂತ ಹೇಳಿ ಅವನು ಆಯಾ ಹೆಸರುಗಳಿಂದ ಕರಿಯ ಅಭೇದ ಅಂದ್ರೆ ಅವನೇ ಪ್ರಭೆಯಾಗಿದ್ದಾನೆ, ಅವನೇ ರಸನಾಗಿದ್ದಾನೆ, ಅವನೇ ಪೌರು ಶಬ್ದನಾಗಿದ್ದಾನೆ. ಈ ವಿಧವಾಗಿ ಅಭೇದವನ್ನು ಹೇಳುವುದರ ಕಾರಣ ಒಂದು ಅವೆಲ್ಲವನ್ನು ಕೂಡ ಭಗವಂತ ಅಲ್ಲ ಅವೆಲ್ಲರ ಒಳಗೂ ನೆಲೆಸಿದ್ದಾನೆ ಅನ್ನೋದು, ಅವೆಲ್ಲದಕ್ಕೆ ಆಯಾ ಗುಣಗಳು ಬರುವಂತೆ ಮಾಡ್ತಾನೆ ಅನ್ನೋದಕ್ಕಾಗಿಯೂ, ಪ್ಲಸ್ ಆಯಾ ವಸ್ತುಗಳ ವಸ್ತುಗಳಲ್ಲಿ ನೆಲೆಸಿದ್ದವನು ಎಲ್ಲರಿಗೂ ಪ್ರೇರಣೆಯನ್ನು ಮಾಡ್ತಾನೆ, ಆ ವಸ್ತುಗಳಲ್ಲಿ ಆ ಪ್ರಕಾಶಿಸುವ ಗುಣವನ್ನು ಕೊಡ್ತಾನೆ. ಅವೆಲ್ಲವೂ ಕೊಡುವುದು ಮಾತ್ರವಲ್ಲದೆ ಆಯಾ ವಸ್ತುಗಳಲ್ಲಿ ಇರುವ ಭಗವಂತನ ಆ ರೂಪಗಳು ಆಯಾ ವಸ್ತುಗಳ ಹೆಸರುಗಳನ್ನು ತಾನು ಮೊದಲೇ ತನಗಿದೆ, ಆಮೇಲೆ ಆ ವಸ್ತುಗಳಿಗೆ ಕೊಡ್ತಾನೆ. ಅಂದ್ರೆ ಉದಾಹರಣೆಗೆ ರಸ ಅಂತ ಇದ್ರೆ ಆ ರಸಕ್ಕೆ ಆ ಹೆಸರು ರಸ ಅನ್ನೋ ಹೆಸರು ಬರಲಿಕ್ಕೆ ಕಾರಣ ಭಗವಂತ ರಸ, ಅವನು ತನ್ನ ಹೆಸರಾದ ರಸವನ್ನು ತೆಗೆದು ಆ ರಸಕ್ಕೂ ಕೊಟ್ಟಿದ್ದಾನೆ. ಸೊ ಮೊದಲು ಆ ಹೆಸರುಗಳೆಲ್ಲ ಭಗವಂತನಿಗಿದೆ, ಆಮೇಲೆ ಆ ಹೆಸರುಗಳು ಭಗವಂತನಿಂದ ಆಯಾ ವಸ್ತುಗಳಿಗೆ ಬಂತು. ಸೊ ಇಟ್ ಈಸ್ ನಾಟ್ ದ ಅದರ್ ವೇ ಅರೌಂಡ್, ವಸ್ತುಗಳಿಗೆ ಆ ಹೆಸರುಗಳಿವೆ ಅವು ಭಗವಂತನಿಗೆ ಬಂತು ಅಂತ ಅಲ್ಲ, ಭಗವಂತನಿಗೆ ಆ ಹೆಸರುಗಳೆಲ್ಲ ಇವೆ, ಅವನು ಆ ಹೆಸರುಗಳನ್ನು ಆಯಾ ವಸ್ತುಗಳಿಗೆ ಕೊಟ್ಟಿದ್ದಾನೆ. ಸೊ ಈ ಕಾರಣದ ಆಯಾ ಹೆಸರುಗಳಿಂದ ಮುಖ್ಯವಾಗಿ ಕರೆಯಲ್ಲ, ಅದಕ್ಕೆ ಪ್ರಮುಖ ವೃತ್ತಿ ಅಂತೀವಿ. ಮುಖ್ಯ ಮೊದಲು ಭಗವಂತನಿಗೆ ಅದು ಅಪ್ಲೈ ಆಗುತ್ತೆ. ಸೊ ಪ್ರಮುಖ ವೃತ್ತಿಯಿಂದ ಪ್ರೈಮ್ ಆರ್ಡರ್ ನಲ್ಲಿ ಮೊದಲು ಭಗವಂತನಿಗೆ ಆ ಹೆಸರುಗಳ ಅನ್ವಯವಾಗುತ್ತೆ. ಹೀಗೆ ಕರೆಯಲ್ಪಟ್ಟವನಾದ್ದರಿಂದ ಅವನಿಗೆ ಆ ವಸ್ತುಗಳಿಂದ ಆ ಶಬ್ದಗಳಿಂದ ಅವನೇ ಅದಾಗಿದ್ದಾನೆ ಅಂತ ಹೇಳುವುದು. ಅವನೇ ರಸನಾಗಿದ್ದಾನೆ ಅಂದ್ರೆ ಅವನೇ ರಸ ವಾಚ್ಯನಾಗಿದ್ದಾನೆ ಅಂತ ಅರ್ಥವೇ ಹೊರತು ಅವನಿಗೂ ರಸಕ್ಕೂ ಅಭೇದ ಅಂತ ಅಲ್ಲ. ಸೊ ಅವನೇ ಪೌರುಷನಾಗಿದ್ದಾನೆ ಇಲ್ಲ ಅವನೇ ಶಬ್ದ ಆಗಿದ್ದಾನೆ, ಅವನೇ ಶಬ್ದ ಅಂದ್ರೆ ಭಗವಂತನೇ ಶಬ್ದ ಅಂದರೆ ಶಬ್ದ ಅನ್ನುವ ಹೆಸರು ಭಗವಂತನಿಗಿದೆ, ಅದು ಶಬ್ದಕ್ಕೆ ಭಗವಂತ ಆ ಹೆಸರನ್ನು ಕೊಟ್ಟಿದ್ದಾನೆ ಅಂತ ತಿಳ್ಕೋಬೇಕೆ ಹೊರತು ಶಬ್ದ ಅನ್ನುವ ಹೆಸರು ಅಶಬ್ದದಿಂದ ಭಗವಂತನಿಗೆ ಬಂದಂತ ತಿಳ್ಕೋಬಾರದು. ಸೊ ಹೀಗೆ ಪ್ರತಿಯೊಂದರಲ್ಲಿ ಕೂಡ ಆ ಭಗವಂತನ ಸ್ವತಂತ್ರ ಶಕ್ತಿ, ಅವನು ಆ ವಸ್ತುಗಳಿಂದ ಆಯಾ ಹೆಸರುಗಳಿಂದ ಕರೆಯಲ್ಪಟ್ಟವನಾಗಿದ್ದು ಮೊದಲು ಆಯಾ ವಸ್ತುಗಳಿಗೆ ಆ ಹೆಸರುಗಳನ್ನು ಕೊಡುವುದರ ಮೂಲಕವಾಗಿ ಆ ವಸ್ತು ಹೆಸರುಗಳು ಆ ವಸ್ತುಗಳಿಗೆ ಬಂತು, ಅವುಗಳ ಒಳಗೆ ತಾನು ನೆಲೆಸಿದ್ದು, ಅವು ಆಯಾ ಧರ್ಮಗಳನ್ನು ಪಾಲಿಸುವಂತೆ ಮಾಡ್ತಾನೆ. ಈ ವಿಧವಾಗಿ ನಾವು ತಿಳ್ಕೋಬೇಕು ಅನ್ನೋದನ್ನು ಹೇಳಿದ್ದಾರೆ. ಸೊ ಅದಕ್ಕೆ ಕೇಸಿತ ಶಬ್ದ ನಾಮಾಸೋ ಯತ್ ಶಬ್ದ ಯತಿ ಕೇಶವ ತಾತ್ಪರ್ಯದಲ್ಲಿ ಅದನ್ನು ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕವನ್ನು 9ನೇ ಶ್ಲೋಕ ನೋಡಿದ್ದೀವಿ. ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಸ್ಚಾಸ್ಮಿ ವಿಭಾವಸವೋ ಜೀವನ ಸರ್ವಭೂತೇಶು ತಪಸ್ಚಾಸ್ಮಿ ತಪಸ್ವಿಷು ಅನ್ನೋದು ಅದನ್ನು ನೋಡಿದ್ದೀವಿ. ಭಗವಂತ ಅವನು ಪುಣ್ಯಗಂಧ ಮತ್ತೆ ಒಳ್ಳೆ ಗಂಧವನಾಗಿದ್ದಾನೆ ಅಂದ್ರೆ ಒಳ್ಳೆ ಗಂಧದ ಸೂಕ್ಷ್ಮ ರಸವನ್ನು ಅವನು ಸ್ವೀಕಾರ ಮಾಡ್ತಾನೆ. ಇದು ಇನ್ನೊಂದು ಅರ್ಥ. ಆಯಾ ವಸ್ತುಗಳೆಲ್ಲ ಅವನು ಇದ್ದಾನೆ ಅಂತೇಳಿ ಅಭೇದವನ್ನು ಹೇಳುವುದಕ್ಕೆ ಕಾರಣ ಇನ್ನೊಂದು ಅದರಲ್ಲಿರುವ ಸೂಕ್ಷ್ಮ ರಸವನ್ನು ಭಗವಂತ ಭೋಗ ಮಾಡ್ತಾನೆ. ಅವನಿಗೆ ಆ ಭೋಗ ಬೇಕು ಅಂತ ಭೋಗ ಮಾಡುವುದರಲ್ಲ, ಅದು ಭೋಗ ಮಾಡುವುದರ ಮೂಲಕವಾಗಿ ಆಯಾ ವಸ್ತುಗಳಿಗೆ ಪೋಷಣೆ ಬರುತ್ತೆ. ಈಗ ನೋಡ್ರಿ, ನಾವು ಊಟ ಮಾಡಿದ್ರೆ ಅನ್ನ ತಿಂದ್ರೆ ನಮಗೆ ಶಕ್ತಿ ಬರುತ್ತೆ, ಅನ್ನಕ್ಕೆ ಶಕ್ತಿ ಬರೋದಿಲ್ಲ. ಇಮ್ಯಾಜಿನ್ ನಾವು ಊಟ ಮಾಡಿದ್ರೆ ಅನ್ನಕ್ಕೆ ಶಕ್ತಿ ಬರೋ ಒಂದು ಪ್ರಸಂಗ ಬಂತಂತ ಅನ್ಕೊಂಡ್ರೆ ಅದು ಒಂದು ವಿಚಿತ್ರವಾಗಿ ತೋರುತ್ತೆ. ಆದ್ರೆ ಭಗವಂತ ಹಾಗೆ, ಭಗವಂತ ಎಲ್ಲವನ್ನು ಭೋಗಿಸುತ್ತಾನೆ ಅಂದ್ರೆ ಅವನು ಭೋಗ ಮಾಡುವುದರ ಮೂಲಕವಾಗಿ ಆಯಾ ವಸ್ತುಗಳಿಗೆ ಆ ಸಾರ್ಥಕತೆ, ಆ ಅವಸ್ಥಿತಿ, ಆ ಒಂದು ಇರುವಿಕೆ, ಸತ್ವಸ್ಥ, ಸತ್ತ ಎಲ್ಲವೂ ಬರುತ್ತೆ. ಆಯಾ ವಸ್ತುಗಳಿಗೆ ಸತ್ತ ಬರಬೇಕಂದ್ರೆ ಭಗವಂತ ಭೋಗ ಮಾಡ್ತಾನೆ, ಅದಕ್ಕೆ ಸತ್ತ ಬರುತ್ತೆ ಅವುಗಳಿಗೆ. ಸೊ ಹೀಗೆ ಅವನು ಸರ್ವಲೋಕ ವಿಲಕ್ಷಣನಾದವನು, ಅವನಿಂದ ಎಲ್ಲದಕ್ಕೂ ಬಲ ಬರುತ್ತೆ, ಯಾವುದರಿಂದಲೂ ಅವನಿಗೆ ಬಲ ಬರುವುದನ್ನುವುದಿಲ್ಲ ಅನ್ನುವುದು ಮುಖ್ಯವಾದ ಅಂಶ. ಅದಕ್ಕೆ ಅವನಿಗೆ ಪುಣ್ಯಗಂಧ ಅಂತಲೂ ಕರೀತಾರೆ. ಪೃಥಿವ್ಯಾಂಶ ತೇಜಸ್ಚಾಸ್ಮಿ ವಿಭಾವಸ, ಪೃಥ್ವಿಯಲ್ಲಿರುವ ಪುಣ್ಯಗಂಧ ಅವನು ಕಾಂತಿವಂತವಾದ ವಸ್ತುಗಳಲ್ಲಿ, ಬೆಂಕಿಯಲ್ಲಿರುವ ಸುಡುವ ಶಕ್ತಿ ಅವನು ತೇಜಸ್ಸಾಗಿದ್ದಾನೆ, ಸರ್ವ ಪ್ರಾಣಿಗಳಲ್ಲಿರುವ ಜೀವನವು ಅವನೇ ಆಗಿದ್ದಾನೆ, ತಪಸ್ವಿಗಳಲ್ಲಿರುವ ತಪಸ್ಸೇ ಅವನಾಗಿದ್ದಾನೆ. ತಪಸ್ವಿಗಳು ಯಾರಿದ್ದಾರೋ ಅವರ ಹೆಸರಿನಲ್ಲಿ ಭಗವಂತ ಮೊದಲು ಕರೆಯಲ್ಪಟ್ಟವನಾಗಿ ಅವರವರ ಆ ಹೆಸರನ್ನು ಆಮೇಲೆ ಭಗವಂತನಿಂದ ತಗೊಂಡಿದ್ದಾರೆ. ಉದಾಹರಣೆ ವಿಶ್ವಾಮಿತ್ರ ಅಂದ್ರೆ ಭಗವಂತನಿಗೆ ವಿಶ್ವಾಮಿತ್ರ ಅಂತ ಹೆಸರು. ಆ ಹೆಸರು ಭಗವಂತ ವಿಶ್ವಾಮಿತ್ರ ಋಷಿಗೂ ಕೊಟ್ಟಿದ್ದ. ನೀನು ನಾವು ಹೇಗೆ ಪ್ರಪಂಚದಲ್ಲಿ ಭಗವಂತನ ಹೆಸರುಗಳು ಇಟ್ಕೊಳ್ತಾರೆ ಜನಗಳು, ಹಾಗೆ ಇವರೆಲ್ಲರೂ ಮಹಾತ್ಮರಾದವರು ಕೂಡ ಭಗವಂತನ ಹೆಸರುಗಳನ್ನು ಇಟ್ಕೊಂಡಿದ್ದಾರೆ. ವಸ್ತುಗಳು ಕೂಡ ಭಗವಂತನ ಹೆಸರುಗಳನ್ನು ಇಟ್ಕೊಂಡಿವೆ ಆ ವಸ್ತುಗಳು. ಸೊ ಭಗವಂತನಿಗೆ ಮೊದಲ ಆ ಹೆಸರುಗಳಿದೆ. ಸೊ ಈ ವಿಧವಾಗಿ ಜೀವನ ಸರ್ವಭೂತೇಶು ತಪಸ್ಸಾಸ್ಮಿ ತಪಸ್ವಿಷು ಅನ್ನೋದರಲ್ಲಿ ಅದರ ಭಾಷ್ಯದ ಮೂಲಕವಾಗಿ ಕೆಲವು ಅಂಶಗಳೆಲ್ಲ ನೋಡಿದ್ದೀವಿ. ಪ್ರವಿವಿಕ್ತ ಭುಗ್ಯತೋ ಅಂತೇಳಿ ಅವನಿಗೆ ಭೋಗವಿಲ್ಲದೆ ಇದ್ರೂ ಕೂಡ ಭೋಗವಿದೆ ಅಂತ ಹೇಳುವುದು. ಅಭೋಕ್ತ ಅನ್ನುವ ಹೆಸರು ಭೋಕ್ತಾನ, ಅವನಿಗೆ ಭೋಗವಿದೆ ಭೋಗವಿಲ್ಲ ಎರಡೂ ಅವನಿಗೆ ಅನ್ವಯ ಆಗುತ್ತೆ. ಭೋಗವಿಲ್ಲ ಯಾಕಂದ್ರೆ ಸ್ಥೂಲ ಭೋಗವಿಲ್ಲ, ಭೋಗವಿದೆ ಅಂದ್ರೆ ಸೂಕ್ಷ್ಮ ಭೋಗವಿದೆ ಅಂದ್ರೆ ಸೂಕ್ಷ್ಮ ರಸಗಳನ್ನು ಅವನು ಸ್ವೀಕಾರ ಮಾಡ್ತಾನೆ ಅನ್ನುವುದು ಅಲ್ಲಿ ಮುಖ್ಯವಾದ ಅಂಶ ಆಗಿದೆ. ಅದಾದ ಮೇಲೆ ನಾವು ತಾತ್ಪರ್ಯದಲ್ಲಿ ಕೂಡ ಪುಣ್ಯ ಪುಣ್ಯಂ ಗಂಧಯತಿ ಸ್ವಯಂ ಪುಣ್ಯೋ ಧರಾಸ್ತ ತೇದಿಯತ್ಯಜ್ಞ ಸಂಸ್ಥಾಸನ್ ಭೂತಸ್ಥೋ ಜೀವನಪ್ರದ ತಪಸ್ವಿಸ್ತಃ ತಪಯತಿ ಅಂತೇಳಿ ಇವರೆಲ್ಲರ ಒಳಗೆ ಇದ್ದು ಅವರವರಿಗೆ ಆಯಾ ಧರ್ಮಗಳನ್ನು ಕೊಡುವವನಾಗಿದ್ದಾನೆ ಭಗವಂತ ಅನ್ನುವುದನ್ನು ಅಷ್ಟರವರೆಗೂ 9ನೇ ಶ್ಲೋಕದವರೆಗೂ ನಾವು ಅರ್ಥ ಚಿಂತನೆ ಮಾಡಿದ್ದೀವಿ. ಅದಾದ ಮೇಲೆ ಈಗ 10ನೇ ಶ್ಲೋಕದಲ್ಲಿ ಅಲ್ಲಿ ಹೇಳ್ತಾ ಇದ್ದಾರೆ, ಅದೇ ಮಾರ್ಗದಲ್ಲಿ ಹೋಗ್ತಾ ಅದೇ ಪಂಥದಲ್ಲಿ, ಬೀಜಂ ಮಾಂ ಸರ್ವಭೂತಾನಾಂ ವಿದ್ಯಿ ಪಾರ್ಥ ಸನಾತನಂ ಬುದ್ಧಿರ್ ಬುದ್ಧಿಮತಾಮಸ್ಮಿ ತೇಜಸ್ವಿನಾಮಹಂ ಅಂತೇಳಿ ಭಗವಂತ ಹೇ ಅರ್ಜುನನೇ, ಗೆಳಪ್ಪ, ಸರ್ವಭೂತಾನಾಂ ಬೀಜಂ ಮಾಂ ಇತಿ, ಎಲ್ಲ ಜೀವಿಗಳ ಬೀಜ ಅಂದ್ರೆ ಏನು, ಉತ್ಪತ್ತಿ. ಬೀಜ ಅಂದ್ರೆ ಉತ್ಪತ್ತಿ, ಜನ್ಮ ಎಲ್ಲ, ಅಂದ್ರೆ ಎಲ್ಲ ವಸ್ತುಗಳು, ಎಲ್ಲ ಜೀವಿಗಳು. ಅವರವರು ಜೀವಿಗಳು ಹುಟ್ಟಬೇಕಂದ್ರೆ ಅವರಿಗೆ ದೇಹ ಧಾರಣೆ ಬರುವುದೇ ಅವರು ಹುಟ್ಟುವುದು. ಜಡ ವಸ್ತುಗಳು ಹುಟ್ಟುವುದಂದ್ರೆ ಅವುಗಳಲ್ಲಿ ಪರಿಣಾಮ ಬರುವುದೇ. ಮಣ್ಣು ಮಡಿಕೆ ಆದ್ರೆ ಮಡಿಕೆ ಬಂತು, ಮಡಿಕೆ ಹುಟ್ಟಿತು, ಮಡಿಕೆ ಉದ್ಭವವಾಯಿತು, ಮಣ್ಣಿಂದ ಮಡಿಕೆ ಉದ್ಭವ. ಆಕ್ಚುಲ್ ಆಗಿ ನೋಡಿದ್ರೆ ಮಣ್ಣೇ ಮಡಿಕೆಯಾಗಿ ವಿನಿಮಯವಾಯಿತು, ಕನ್ವರ್ಟ್ ಆಯಿತು. ಸೊ ಮಣ್ಣೆಯು ಮಣ್ಣು ಮಡಿಕೆ ಪದಾರ್ಥಗಳು ಒಂದೇ, ಮಡಿಕೆಯಿಂದ ಮಣ್ಣೆ, ಮಡಿಕೆ ಮಣ್ಣು ಒಂದೇ. ಆದರೂ ಅದರಲ್ಲಿ ರೂಪ ಭೇದ, ರೂಪ ವಿಶೇಷವಿದೆ. ಮಡಿಕೆ ಮಣ್ಣು ಮುದ್ದೆಯಾಗಿದ ಮಣ್ಣು ಮುದ್ದೆ ಅಂತೀವಿ, ಮಡಿಕೆ ಅಂತ ಕರೆಯೋದಿಲ್ಲ. ಅದು ಮಡಿಕೆ ಆಕಾರ ತಗೊಂಡಾಗ ಅದೇ ಮಣ್ಣನ್ನು ಮಡಿಕೆ ಅಂತ ಕರಿತೀವಿ. ಸೊ ಇದರಲ್ಲಿ ನಮಗೆ ರೂಪ ವಿಶೇಷವನ್ನು ಕಾಣಬೇಕು. ಅದನ್ನ ಹೇಳ್ತಾ ಇದ್ದಾರೆ ಅದಕ್ಕೆ, ಬೀಜಂ ಮಾಂ ಸರ್ವಭೂತಾನಾಂ, ಎಲ್ಲ ಪ್ರಾಣಿಗಳಲ್ಲಿರುವ ಬೀಜ ನಾನಾಗಿದ್ದೀನಿ, ಕಾರಣಭೂತನಾನಾಗಿದ್ದೀನಿ, ಅವುಗಳಿಗೆ ಜನ್ಮ ಕೊಟ್ಟವನ್ನು ನಾನಾಗಿದ್ದೀನಿ, ಅವರ ಉತ್ಪತ್ತಿಗೆ ಕಾರಣಭೂತನಾಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಈ ಬೀಜದ ಶಕ್ತಿ ಭಗವಂತ, ಒಂದು ಬೀಜ ಇದ್ರು ಕೂಡ ಆ ಬೀಜದಿಂದ ವೃಕ್ಷ ಬರುತ್ತೆ. ಒಂದು ಬೀಜ ಬನಿಯನ್ ಸೀಡ್ ಅಷ್ಟು ಚಿಕ್ಕದು, ಅದರಿಂದ ಒಂದು ಮಹಾವೃಕ್ಷ ಇದೆ. ಅದು ಹೇಗೆ ಬರುತ್ತೆ, ಅಷ್ಟು ಚಿಕ್ಕ ಬೀಜದಿಂದ ಅಷ್ಟು ದೊಡ್ಡ ಮರ ಹೇಗೆ ಬರುತ್ತೆ ಅಂತ ಹೇಳಿದರೆ, ಆ ಬೀಜದಲ್ಲಿಯೂ ಭಗವಂತ ನೆಲೆಸಿದ್ದು ಆ ಬೀಜಕ್ಕೆ ಆ ಶಕ್ತಿಯನ್ನು ಕಂಟಿನ್ಯೂಸ್ ಆಗಿ ಕೊಡ್ತಾ ಇದ್ದಾನೆ. ಅದಕ್ಕೆ ಅವಕಾಶವನ್ನು ಭಗವಂತ ಕೊಡ್ತಾನೆ. ಆ ಬೀಜ ವೃಕ್ಷವಾಗಬೇಕಂದ್ರೆ ಆ ಬೀಜವನ್ನು ಭೂಮಿಯಲ್ಲಿ ಹಾಕಿ ನೀರು ಹಾಕದೇ ಇದ್ದರೆ ಆ ಬೀಜ ಒಣಗೋಗಿ ಅದು ಸತ್ತು ಹೋಗ್ಬೋದು. ಆದ್ರೆ ಆ ಬೀಜಕ್ಕೆ ಆ ವೃಕ್ಷವಾಗುವ ಒಂದು ಯೋಗವಿದ್ದರೆ ಭಗವಂತ ಆ ಬೀಜ ಭೂಮಿಗೆ ಬರುವಂತೆ ಮಾಡಿ, ಆ ಬೀಜಕ್ಕೆ ನೀರು ಬರುವಂತೆ ಮಾಡಿ, ಆ ಅದು ಸ್ಪ್ರೌಟ್ ಆಗುವಂತೆ ಮಾಡಿ, ಅದು ಬೆಳೆಯುವಂತೆ ಮಾಡಿ, ಅದು ಮಹಾವೃಕ್ಷವಾಗುವಂತೆ ಮಾಡ್ತಾನೆ. ಇದೆಲ್ಲವೂ ಭಗವಂತ ಮಾಡ್ತಾನೆ. ಆ ಕಾರಣದಿಂದ ಅವನು ಬೀಜ ಅಂದ್ರೆ ಉತ್ಪತ್ತಿ ಆಗಿದ್ದಾನೆ. ಸರ್ವ ಪ್ರಾಣಿಗಳ ಜೀವಗಳ ಉತ್ಪತ್ತಿಗೂ ಅವನೇ ಕಾರಣಭೂತನಾಗಿದ್ದಾನೆ. ವಿದ್ಧಿ ತಿರುಕೋ ಹೇ ಪಾರ್ಥ ಹೇ ಅರ್ಜುನನೇ ಸನಾತನಂ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸನಾತನಂ ಅಂದ್ರೆ ಅವನು ನಿತ್ಯನಾಗಿದ್ದ. ಸನಾತನ ಅಂದ್ರೆ ಏನ್ಷಿಯಂಟ್ ಎಟರ್ನಲ್ ಅನ್ನುವ ಅರ್ಥ ಒಂದರ್ಥ. ಸನಾತನಂ ಅಂದ್ರೆ ಎರಡನೇ ಅಧ್ಯಾಯದಲ್ಲಿ ನೋಡಿದಂತೆ ನಾದ ಅಂದ್ರೆ ಶಬ್ದ, ವೇದ ನಾದ, ಸನಾತನಂ ವೇದ ಪ್ರತಿಪಾದ್ಯನಾಗಿದ್ದಾನ ಅನ್ನುವುದು ಇನ್ನೊಂದು ವಿಶೇಷವಾದ ಅರ್ಥ. ಹೀಗೆ ಭಗವಂತ ಸನಾತನನಾದ ಭಗವಂತನನ್ನು ತಿಳ್ಕೋ ಅರ್ಜುನ ಅಂತ ಹೇಳ್ತಾ, ಬುದ್ಧಿ ಬುದ್ಧಿಮತಾಮಸ್ಮಿ ತೇಜಸ್ವಿನಾಮಹಂ ಅಂತ ಹೇಳಿ, ಬುದ್ಧಿಮಂತರಲ್ಲಿರುವ ಬುದ್ಧಿಯು ನಾನೇ. ಬುದ್ಧಿಮಂತರಲ್ಲಿರುವ ಆ ಬುದ್ಧಿಮಂತರ ಹೆಸರಿನಿಂದ ಕರೆಯಲ್ಪಡುವುದು ಒಂದು, ಅಂದ್ರೆ ಮುಖ್ಯವಾಗಿ ಆ ಹೆಸರು ಭಗವಂತನಿಗೆ ಅನ್ವಯವಾಗುವುದು ಒಂದು. ಆದರೆ ವಿಶ್ವಾಮಿತ್ರ ಅನ್ನುವ ಹೆಸರು ಭಗವಂತ ವಿಶ್ವಾಮಿತ್ರಿಗೆ ತಾನು ಕೊಟ್ಟ, ತನಗೆ ಇರುವ ಅನಾದಿ ಕಾಲದಿಂದ ತನಗಿರುವ ಹೆಸರನ್ನು ತೆಗೆದು ವಿಶ್ವಾಮಿತ್ರ ಪದವಿಗೆ ಬಂದ ವಿಶ್ವಾಮಿತ್ರ ಅನ್ನುವ ಋಷಿ ಬಂದಾಗ ಆ ಋಷಿ ಜೀವನದ ಪರ್ಯಂತ ಆ ಋಷಿಗೆ ಹೆಸರನ್ನು ಕೊಟ್ಟಿದ್ದಾನೆ. ಆ ಋಷಿ ಎಷ್ಟು ದಿನ ಇರ್ತಾನೋ ಅಷ್ಟು ದಿನ ಆ ಹೆಸರು ಆ ಋಷಿಗೆ ಅನ್ವಯವಾಗುತ್ತೆ. ಅದಾದ ಮೇಲೇನು ಕೂಡ ಆ ಋಷಿಗೆ ಆ ಹೆಸರಿನಿಂದ ಕರೆಯುವುದು ಅದು ನಾವು ಅದು ಎಲ್ಲ ಅವರಿಗೆ ಅಸ್ವತಂತ್ರವಾಗಿ ಅನ್ವಯವಾಗತ್ತೆ, ಸ್ವತಂತ್ರವಾಗಿ ಭಗವಂತ ಒಬ್ಬನಿಗೆ ಅನ್ವಯವಾಗತ್ತೆ ಅನ್ನುವ ತಿಳುವಳಿಕೆಯಿಂದ ನಾವು ಆಯಾ ಹೆಸರುಗಳಿಂದ ಅವರನ್ನು ಕರಿತೀವಿ. ದಟ್ ಇಸ್ ಇಂಪಾರ್ಟೆಂಟ್. ಸೊ ಸನಾತನಂ ಬುದ್ಧಿ ಬುದ್ಧಿಮತಾಮಸ್ಮಿ, ಎಲ್ಲ ಬುದ್ಧಿಮಂತರಲ್ಲಿರುವ ಬುದ್ಧಿಯು ನಾನೇ ಆಗಿದ್ದೀನಿ. ತೇಜ ತೇಜಸ್ವಿ ನಾಮಹಂ, ತೇಜಸ್ವಿಗಳಲ್ಲಿರುವ ತೇಜಸ್ಸು ನಾನೇ ಆಗಿದ್ದೀನಿ. ಎಲ್ಲ ಪ್ರಕಾಶಿಸುವ ವಸ್ತುಗಳಲ್ಲಿರುವ ಪ್ರಕಾಶ ನಾನಾಗಿದ್ದೀನಿ ಅನ್ನುವ ಅರ್ಥ. ಸೊ ಈ ವಿಧವಾಗಿ ಎಲ್ಲವೂ ತಾನಾಗಿದ್ದೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ತನ್ನ ಅಪಾರವಾದ ವೇದೆ ವಿಜ್ಞಾನ ವಿಶೇಷವಾದ ಮಹಿಮೆಯನ್ನು ಹೇಳ್ತಾ ಇದ್ದಾನೆ. ವ್ಯಂಜನಾತ್ ಬೀಜ ಸಂಜ್ಞಿತ ಬೋಧನಾತ್ ಬುದ್ಧಿನಾಮಾಸೌ ಬುದ್ಧಿಮತ್ಸು ವ್ಯವಸ್ಥಃ. ಸೊ ಭಾಷ್ಯದಲ್ಲಿ ಕೆಲವು ಸಂದರ್ಭಗಳಲ್ಲಿ ಒಂದು ವಿಶೇಷತೆಗಳು, ಇಲ್ಲಿ ತಾತ್ಪರ್ಯದಲ್ಲಿ ಒಂದು ವಿಶೇಷವಾದ ಅರ್ಥವನ್ನು ಕೊಟ್ಟಿದ್ದಾರೆ. ಸೊ ಬೀಜ ಅನ್ನುವ ಶಬ್ದಕ್ಕೆ ವ್ಯಂಜನಾತ್ ಬೀಜ ಸಂಜ್ಞಿತ, ಬೀಜ ಅಂದ್ರೆ ವ್ಯಂಜಿಸುವುದು, ಬೀಜ ಅಂದ್ರೆ ಏನು, ಅದು ಹುಟ್ಟು ಬೆಳೆದು ದೊಡ್ಡದಾಗುವುದು ಬೀಜದ ಲಕ್ಷಣ. ಅದು ಬೀಜ, ದ ಸೀಡ್ ಹ್ಯಾಸ್ ದ ಪ್ರಾಪರ್ಟಿ ಆಫ್ ಗ್ರೋಯಿಂಗ್ ದೆನ್ ಬಿಕಮಿಂಗ್ ಎ ಪ್ಲಾಂಟ್ ದೆನ್ ಗ್ರೋಯಿಂಗ್ ಫರ್ದರ್ ಇಂಟು ಎ ಟ್ರೀ. ಸೊ ಈ ವಿಧವಾಗಿ ವ್ಯಂಜನವಾಗುವುದು, ವಿಶೇಷವಾಗಿ ಬರುವಂತಹದ್ದು, ಮ್ಯಾನಿಫೆಸ್ಟ್ ಆಗುವುದು. ಸೊ ಬೀಜದಲ್ಲಿದ್ದು ಮೊಳಕೆಯನ್ನು ಬರುವಂತೆ ಮಾಡ್ತಾನೆ. ಸೊ ಮೇಕ್ಸ್ ಇಟ್ ಸ್ಪ್ರೌಟ್, ಮೇಕ್ಸ್ ದ ಸೀಡ್ ಸ್ಪ್ರೌಟ್, ಅದಕ್ಕೆ ಅದು ಒಂದು ವ್ಯಂಜನ. ಸೊ ಬೀಜಗಳಿಗೆ ಪ್ರೇರಕನಾಗಿರುವುದರಿಂದಲೇ ಬೀಜ, ಬೀಜ ಅಂತ ಹೇಳಿದರೆ ವ್ಯಂಜಿಸುವುದು. ಸೊ ಅಂದ್ರೆ ಭಗವಂತ ಎಲ್ಲರ ಒಳಗೆ ಇದ್ದು ಅವರಿಗೆ ಬೀಜ ಸಂಜ್ಞಿತನ ಅಂದ್ರೆ ಬೀಜ ಅನ್ನುವ ಹೆಸರಿನಿಂದ ಕಲಿಯಲ್ಪಡ್ತಾನೆ. ಬೀಜ ಅಂದ್ರೆ ಪ್ರೇರಣ ಕೊಡುವುದು ಅಂತ ಒಂದರ್ಥ. ಸೊ ಈ ವಿಧವಾಗಿ ಎಲ್ಲ ಪ್ರೇರಕನಾಗುವುದರಿಂದ ಅವನಿಗೆ ಬೀಜ ಅಂತ ಹೆಸರು. ಎಲ್ಲದಕ್ಕೂ ಮೂಲಭೂತನಾದ್ದರಿಂದಲೂ ಬೀಜ, ಸೀಡ್ ಇಸ್ ದ ಬಿಗಿನಿಂಗ್ ಆಫ್ ಎವ್ರಿಥಿಂಗ್. ಆಲ್ಸೋ ದ ಅಶಬ್ದ, ಬೀಜ ಅನ್ನುವ ಶಬ್ದ ಅದು ಇನ್ನೊಂದನ್ನು ತಿಳಿಸಿಕೊಡುತ್ತೆ. ಅದು ವ್ಯಂಜನ ಅಂದ್ರೆ ಮ್ಯಾನಿಫೆಸ್ಟ್ ಆಗುವಂತೆ ಮಾಡುವಂತಹದ್ದು. ಆ ಕಾರಣದಿಂದಲೇ ಅವನಿಗೆ ಬೀಜ ಅಂತ ಹೆಸರು. ಸೊ ಎಲ್ಲದಕ್ಕೂ ಮೂಲಭೂತನಾಗಿರುವನು, ಎಲ್ಲವನ್ನು ಮ್ಯಾನಿಫೆಸ್ಟ್ ಆಗುವಂತೆ ಮಾಡುವವನು ಇದ್ದು ಆ ಕಾರಣದಿಂದ ಅವನಿಗೆ ಬೀಜ, ಬೀಜ ಇದ್ದು ಮೊಳಕೆಯನ್ನು ಕೊಡಿಸುವುದು ಎಂದರೆ ಅದು ಆ ಹೆಸರು ಭಗವಂತನಿಗೆ ಬಂತು. ಅದಕ್ಕೆ ವ್ಯಂಜನಾದ ಬೀಜ ಸಂಗೀತ ಬೋಧನಾದ ಬುದ್ಧಿ ನಾಮ. ಅಥವಾ ಭಗವಂತನಿಗೆ ಬುದ್ಧಿ ಅಂತ ಹೆಸರು. ಯಾಕೆ? ಎಲ್ಲರಿಗೂ ಬೋಧನೆ ಮಾಡಿದ. ಬುದ್ಧಿ ಅಂದ್ರೆ ಇಂಟೆಲೆಕ್ಟ್ ಅಂತ ಒಂದು ಅರ್ಥ. ನಮಗೆ ಬುದ್ಧಿ ಇದೆ, ನಿಮಗೆ ಬುದ್ಧಿ ಇದೆ, ಬುದ್ಧಿ ಇಲ್ಲವ ಅಂತ ಮಾತಾಡ್ತೀವಿ ನಾವು, ವ್ಯವಹಾರ ಮಾಡ್ತೀವಿ. ಸೊ ಬುದ್ಧಿ ಅಂದ್ರೆ ನಮಗಿರುವ ತಿಳುವಳಿಕೆ ಅಂತ ಒಂದು ಅರ್ಥ. ಬುದ್ಧಿ ಅಂತ ಹೇಳಿದರೆ ಈ ಯಾರು ಬೋಧನೆ ಮಾಡುತ್ತಾನೋ ಅವನು ಬುದ್ಧಿ. ಭಗವಂತನಿಗೆ ಬುದ್ಧಿ ಅಂತ ಹೆಸರು. ಯಾಕೆ? ಬೋಧನಾದ ಬುದ್ಧಿ, ಎಲ್ಲರಿಗೂ ಬೋಧನ ಮಾಡುವವನಾದ್ದರಿಂದ ಬುದ್ಧಿ. ಬುದ್ಧ ಬೋಧನ, ಬುದ್ಧ ಬೋಧನ, ಬುದ್ಧಿ ಅವನು ಎಲ್ಲರಿಗೂ ಬೋಧನ ಮಾಡ್ತಾನಾದ್ದರಿಂದ ಅವನಿಗೆ ಬುದ್ಧಿ ಅಂತ ಹೆಸರು. ಅದಕ್ಕೆ ಬುದ್ಧಿಮತ್ಸು ವ್ಯವಸ್ಥೆ, ಬುದ್ಧಿ ಬುದ್ಧಿಮತಾಮಸ್ಮಿ, ಬುದ್ಧಿಮತಾಂ ಬುದ್ಧಿಮತ್ಸು, ಬುದ್ಧಿಮತ್ ಬುದ್ಧಿವಂತ ಬುದ್ಧಿಮಂತರು, ಬುದ್ಧಿವಂತ ಬುದ್ಧಿಮಂತರು. ಸೊ ಬುದ್ಧಿಮತ್ ಯಾರು ಬುದ್ಧಿ ಇರುವವರಾಗಿದ್ದಾರೋ ಅವರಲ್ಲಿ ಆ ಹೆಸರಿನಿಂದ ಕರೆಯಲ್ಪಟ್ಟವನು. ಅಂದ್ರೆ ಅವರಿಗೆ ಬೋಧನೆ ಮಾಡ್ತಾನೆ ಭಗವಂತ, ಜ್ಞಾನ ಕೊಡ್ತಾನೆ. ವ್ಯವಸ್ಥಿತ ಬುದ್ಧಿಮಂತರಲ್ಲಿ ನೆಲೆಸಿದ್ದು ಅವರಿಗೆ ಬುದ್ಧಿ ಕೊಡ್ತಾನ, ಆದ್ದರಿಂದ ಅವನಿಗೆ ಬುದ್ಧಿ ಅಂತ ಹೆಸರು. ಹೀಗೆ ಭಗವಂತನಿಗೆ ಸರ್ವ ಪ್ರೇರಕನಾದ್ದರಿಂದಲೂ ಬುದ್ಧಿಗೆ ಜಿಯೋ ಯೋನಃ ಪ್ರಚೋದಯಾತ್ ಅಂತ ಹೇಳಿ ನಮ್ಮ ಬುದ್ಧಿಗಳಿಗೆ ಪ್ರೇರಕನಾಗಿರುವ ಕಾರಣದಿಂದ ಅವನಿಗೆ ಬುದ್ಧಿ. ಧಿಯ ಅಂದ್ರೆ ಬುದ್ಧಯ, ಬುದ್ಧಿಗಳು ಎಲ್ಲ ಬುದ್ಧಿಗಳ ಒಳಗೆ ನೆಲೆಸಿದ್ದು ಪ್ರೇರಣೆ ಕೊಡ್ತಾನ, ಆದ್ದರಿಂದ ಅವನಿಗೆ ಬುದ್ಧಿ ಅಂತ ಹೆಸರು. ಪ್ರೇರಿಸುವವನು ಅಂತ ಹೆಸರು. ಸೊ ಇದು ಬುದ್ಧಿ ಅನ್ನುವ ಇನ್ನೊಂದು ಶಬ್ದದ ಅರ್ಥ. ಹೀಗೆ ಹತ್ತನೇ ಪದ್ಯದಲ್ಲಿ ಭಗವಂತ ಬೀಜಂ ಮಾಂ ಸರ್ವಭೂತಾನಾಂ, ಸರ್ವಭೂತಾನಾಂ ಬೀಜಂ ಎಲ್ಲ ಪ್ರಾಣಿಗಳ ಬೀಜ ರೂಪನಾಗಿ ತಿಳಿ ವಿದ್ಧಿ ಪಾರ್ಥ ಸನಾತನ ಬುದ್ಧಿ ಬುದ್ಧಿಮತಾಮಸ್ಮಿ ತೇಜ ತೇಜಸ್ವಿ ನಾಮ, ತೇಜಸ್ವಿಗಳಲ್ಲಿರುವ ತೇಜಸ್ಸು ನಾನೇ ಆಗಿದ್ದೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿದ್ದಾನೆ. ಅದು ತಿಳಿಸಿದ ಮೇಲೆ ಬಲಂ ಬಲವತಾಮಸ್ಮಿ ಕಾಮರಾಗ ವಿವರ್ಜಿತಂ ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತಶ್ರಭ ಅಂತ ಹೇಳಿ ಭಗವಂತ ಬಲವಂತರಲ್ಲಿ ಇದ್ದು ಬಲ ಅನ್ನುವ ಹೆಸರಿನಿಂದ ಕರೆಯಲ್ಪಡ್ತಾನೆ. ಈ ಎಲ್ಲ ಶಬ್ದಗಳಿಗೆ ನೋಡು, ಭಾಷ್ಯದಲ್ಲಿ ಅದು ಒಂದು ಭಾವವನ್ನು ಕೊಡ್ತಾರೆ ಆಚಾರ್ಯರು, ತಾತ್ಪರ್ಯದಲ್ಲಿ ಇನ್ನೊಂದು ಭಾವವನ್ನು ಕೊಡ್ತಾರೆ. ಇಲ್ಲಿ ಬಲಂ ಬಲವತಾಮಸ್ಮಿ, ಬಲವಂತರಲ್ಲಿರುವ ಬಲವು ನಾನಾಗಿದ್ದೀನಿ, ಕಾಮರಾಗ ವಿವರ್ಜಿತಂ ಇಂತಹ ಬಲ, ಭಗವಂತ ಬಲನಾಗಿದ್ದಾನೆ. ಬಲ ಇದ್ದರೆ, ಬಲ ಇದ್ದವನಿಗೆ ಕಾಮರಾಗಗಳು ಬರ್ತವೆ, ಅವನಿಗೆ ಕಾಮನೆ. ಬಲ ತುಂಬಾ ಶಕ್ತಿ ಇದೆ, ಓ ನನಗೆ ತುಂಬಾ ಶಕ್ತಿ ಇದೆ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ, ಅವರಿಂದ ಇದು ತಗೊಳ್ತೀನಿ ಹತ್ತುಕೊಳ್ತೀನಿ, ಐ ವಿಲ್ ಯುಟಿಲೈಸ್ ಮೈ ಸ್ಟ್ರೆಂಗ್ ಸೊ ದಟ್ ಐ ಕ್ಯಾನ್ ಅಚೀವ್ ದಿಸ್ ದಟ್ ದಟ್, ಎಲ್ಲವನ್ನು ಪಡೆಯುವುದಕ್ಕೆ ನನ್ನ ಬಲವನ್ನು ಪ್ರಯೋಗಿಸುತ್ತೀನಿ ಅಂತ ಅವನು ಅನಿಸುತ್ತೆ. ಕಾಮದಿಂದ ಬಲ ಬಂದರೆ ಕಾಮ ಬರುತ್ತೆ ಆಟೋಮ್ಯಾಟಿಕ್ ಆಗಿ, ಡಿಸೈರ್ ಬರುತ್ತೆ. ದ ಪರ್ಸನ್ ಹೂ ಹ್ಯಾಸ್ ಎ ಟ್ರೆಮೆಂಡಸ್ ಅಮೌಂಟ್ ಆಫ್ ಸ್ಟ್ರೆಂಗ್ ವಿಲ್ ಆಲ್ಸೋ ಹ್ಯಾವ್ ಡಿಸೈರ್ ಟು ಯೂಸ್ ಹಿಸ್ ಸ್ಟ್ರೆಂಗ್ ಅಂಡ್ ಅಚೀವ್ ಸರ್ಟನ್ ಥಿಂಗ್ಸ್ ವಿಚ್ ನೀಡ್ ದ ಸ್ಟ್ರೆಂಗ್. ಬಲದಿಂದ ಪಡೆಯಬಹುದಾದ ವಸ್ತುಗಳನ್ನು ಪಡೆಯುವ ಇಚ್ಛೆಯನ್ನು ಮಾಡ್ತಾನಾದ್ದರಿಂದ ಬಲವಂತರಿಗೆ ಕಾಮ ಅನ್ನುವುದು ಸಹಜವಾಗಿ ಬರುವುದಕ್ಕೆ ಅವಕಾಶವಿದೆ. ಆದ್ರೆ ಭಗವಂತ ಬಲವಂತ, ಬಹಳ ಬಲ ಇದೆ ಭಗವಂತನಿಗೆ. ಆ ಎಲ್ಲ ಬಲವಂತರ ಒಳಗೂ ನೆಲೆಸಿದ್ದು ಅವರಿಗೂ ಬಲವನ್ನು ಕೊಡ್ತಾನೆ. ಆದರೆ ಇದು ಎರಡು ವಿಧವಾಗಿ, ಭಗವಂತನಿಗಂತೂ ಎಲ್ಲ ಬಲ ಇದ್ರೂ ಅವನಿಗೂ ಯಾವತ್ತೂ ಕಾಮರಾಗಗಳಿಲ್ಲ. ಅಷ್ಟೇ ಅಲ್ಲದೆ ತನ್ನ ಭಕ್ತರಿಗೆ ಕಾಮರಾಗ ವಿವರ್ಜಿತವಾದ ಬಲವನ್ನು ಕೊಡ್ತಾನವನು. ಸೊ ಅದಕ್ಕೆ ಧರ್ಮ ಅವಿರುದ್ಧ ಭೂತೇಶು ಕಾಮೋಸ್ಮಿ ಭರತಶ್ರವ ಅಂದ್ರೆ ಧರ್ಮಕ್ಕೆ ಅವಿರೋಧವಾದಂತಹ ಬಲವಾಗಿದ್ದಾನೆ ಭಗವಂತ. ಎಂತವನು ಅಂತ ಹೇಳಿದರೆ, ಅವನು ವಿಷಯ ಭೋಗದ ಅಪೇಕ್ಷೆ ಇಲ್ಲದಿರುವಂತಹ ಬಲ ಸ್ವರೂಪನಾಗಿದ್ದಾನೆ. ವಿಷಯ ಭೋಗದ ಅಪೇಕ್ಷೆ ಬರದೇ ಮಾಡುವ ಬಲ ಕೊಡುವವನು ಆಗಿದ್ದಾನೆ. ವಿಷಯ ಭೋಗವನ್ನು ಬಯಸುವವರಂತೆ ಬಲ ಪ್ರಯೋಗವನ್ನು ಮಾಡಬಾರದ ವಿಷಯದಲ್ಲಿ ಮಾಡುವವನಲ್ಲ ಭಗವಂತ. ಜೀವಿಗಳಲ್ಲಿ ಧರ್ಮ ವಿರುದ್ಧವಾಗುವಂತಹ ವಿಷಯಾಸಕ್ತಿ ಒಳ್ಳೇದಲ್ಲ. ಅಂದ್ರೆ ಧರ್ಮಕ್ಕೆ ಅವಿರುದ್ಧವಾದ ವಿಷಯಾಸಕ್ತಿ ಇರಬೇಕು. ಅಂದ್ರೆ ವಿಷಯ ಬಹಳ ಕೇರ್ಫುಲ್ ಆಗಿ ತಿಳಿಯಬೇಕು. ಬಹು ಬಹಳ ಜನಕ್ಕೆ ತಪ್ಪು ತಿಳಿವಳಿಕೆ. ಶಾಸ್ತ್ರಗಳು ಹೇಳುತ್ತೆ, ಯಾವ ವಿಷಯ ಭೋಗವನ್ನು ಮಾಡಬೇಡಿ, ಒಳ್ಳೆ ಊಟ ಮಾಡಬೇಡಿ, ಒಳ್ಳೆ ಇದನ್ನು ಮಾಡಬೇಡಿ, ವೈರಾಗ್ಯದಿಂದ ಇರಲಿ. ಜ್ಞಾನ ಭಕ್ತಿ ವೈರಾಗ್ಯ ಅಂತ ಎಲ್ಲರಿಗೂ ಹೇಳುವಾಗ ವೈರಾಗ್ಯ ಅಂದ್ರೆ ಯಾವುದರ ಮೇಲೆ ಯಾವ ಆಶೆಯನ್ನು ಮಾಡಬಾರದು. ಡೋಂಟ್ ಡಿಸೈರ್ ಫಾರ್ ಎನಿಥಿಂಗ್, ಯಾವುದನ್ನು ಒಳ್ಳೆ ವಸ್ತು ತಿನ್ನಬೇಡಿ, ಯಾವುದೋ ಒಂದು ರುಚಿ ಇಲ್ಲದ ಆಹಾರವನ್ನು ಮಾತ್ರವೇ ತಿನ್ನಬೇಕು. ಹೀಗೆ ಅಂತ ತಪ್ಪು ತಿಳುವಳಿಕೆ, ಅದು ಮುಖ್ಯವಲ್ಲ. ಅದು ಅದರ ಮೇಲೆ ಆಸಕ್ತಿ ಭಗವಂತನ ಮೇಲಿರುವ ಆಸಕ್ತಿಯನ್ನು ಮೀರಿರಬಾರದಂತ ಅಷ್ಟೇ ಅರ್ಥವೇ ಹೊತ್ತು ವಿಷಯ ಭೋಗಗಳನ್ನೇ ಮಾಡಬೇಡಿ ಅಂತ ಅರ್ಥ. ಧರ್ಮ ಅದಕ್ಕೆ ಹೇಳ್ತಾ ಇದ್ದಾರೆ, ಧರ್ಮ ಅವಿರುದ್ಧವಾದಂತಹ ವಿಷಯಗಳನ್ನು ಕೊಡ್ತಾನೆ. ಧರ್ಮ ವಿರುದ್ಧವಾಗದಂತಹ, ಧರ್ಮ ಅವಿರುದ್ಧವಾಗುವುದು ಅಂದ್ರೂ ಧರ್ಮ ವಿರುದ್ಧವಾಗದೇ ಇರುವುದಂದ್ರೆ ಒಂದೇ ಅರ್ಥ. ದಟ್ ವಿಚ್ ಡಸ್ ನಾಟ್ ಕಾನ್ಫ್ಲಿಕ್ಟ್ ವಿತ್ ಧರ್ಮ ಸಚ್ ವಿಷಯ ಭೋಗಾಸ್ ಆರ್ ನಾಟ್ ಡಿಸ್ಕರೇಜ್ ಇನ್ ಶಾಸ್ತ್ರ. ಶಾಸ್ತ್ರದಲ್ಲಿ ಕಾಮ ಧರ್ಮಕ್ಕೆ ಅವಿರೋಧವಾದಂತಹ ಕಾಮನೆಗಳನ್ನು ಮಾಡಬಹುದು, ಅದು ಭಗವತ್ಪರವಾದ ಚಿಂತನೆಯಿಂದ ಕಾಮನೆ ಮಾಡಿದ್ರೆ ಅದು ಒಳ್ಳೆಯದೇ ಆಗುತ್ತೆ, ಅದರಿಂದ ಯಾವ ಕೆಡು ಆಗೋದಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅದಕ್ಕೆ ಧರ್ಮ ಅವಿರುದ್ಧ ಭೂತೇಶು ಕಾಮೋಸ್ಮಿ ಭರತಶ್ರವ. ಹೇ ಭರತ ವಂಶದ ಶ್ರೇಷ್ಠನಾದ ಅರ್ಜುನನೇ, ಎಲ್ಲ ಪ್ರಾಣಿಗಳಲ್ಲಿ ಭೂತೇಶ್ ಅಂದ್ರೆ ಪ್ರಾಣಿಗಳಲ್ಲಿ ಕಾಮಃ ಅಸ್ಮಿ, ನಾನೇ ಕಾಮನಾಗಿದ್ದೀನಿ. ಎಂಥ ಕಾಮವಾಗಿದ್ದೀನಿ? ಧರ್ಮ ವಿರುದ್ಧವಾದ ಕಾಮ ಆಗಿದ್ದೀನಿ. ಮತ್ತೆ ಅವರಲ್ಲಿರುವ ಧರ್ಮ ವಿರುದ್ಧವಾದ ಕಾಮ ಬರುತ್ತಲ್ಲವಾ, ಅದು ಯಾರು? ಅದು ಭಗವಂತನಿಗೆ ಸಂಬಂಧವಿಲ್ಲವಾ ಅಂದ್ರೆ, ಅದು ಭಗವಂತ ಯಾರಿಗೆ ಕೊಡಬೇಕು ಅವರಿಗೆ ಕೊಡ್ತಾನೆ. ಧರ್ಮ ವಿರುದ್ಧವಾದ ಕಾಮ ಅದು ಕೂಡ ಭಗವಂತನಿಂದಲೇ ಆಗತ್ತೆ. ಆದರೆ ಇಲ್ಲಿ ಭಗವಂತನ ಸ್ತೋತ್ರವನ್ನು ಮಾಡಬೇಕಂತ ಹೇಳಿದ್ರೆ ಭಗವಂತ ಧರ್ಮ ವಿರುದ್ಧವಾದ ಕಾಮ ಆಗಿದ್ದಾನೆ ಎಲ್ಲರ ಒಳಗೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಅದನ್ನೇ ತಾತ್ಪರ್ಯದಲ್ಲಿ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ನಿತ್ಯ ಪೂರ್ಣ ಫಲತ್ವಾತ್ತು ಬಲಂ ಕಾಮ ವಿವರ್ಜಿತಂ ಅರಾಜಸ ಫಲಶ್ಚೈವ ಸ್ಥಾನೇಭ್ಯೋ ಅನ್ಯೇಷು ಅಯೋಜನಾತ್ ಏತಾದೃಶ ಬಲಾತ್ಮಾನೌ ಬಲಾತ್ಮ ಅಸೌ ಬಲಿನಾಂ ಬಲದಃ ಸ್ವಯಂ ವಾ ಇತಿ ಪೂರ್ಣತ್ವ ವಾಚಿ ಸ್ಯಾತ್ ತದ್ರತೇ ಬಲಮುಚ್ಯತೆ ಅಂತೇಳಿ. ಇಲ್ಲಿ ಏನು ಭಗವಂತನಿಗೆ ಬಲ ಬಲ ಅಂತ ಹೆಸರು. ಏನು ಬಲ ಅಂದ್ರೆ ಸ್ಟ್ರೆಂಗ್ತ್ ಅಂತ ಒಂದು ಅರ್ಥ. ಭಗವಂತನಿಗೆ ಬಲ ಅಂತ ಹೇಳಿದ್ರೆ ಇನ್ನೊಂದು ಅರ್ಥ, ನಿತ್ಯ ಪೂರ್ಣ ಬಲ ಇರುವುದರಿಂದ ಬಲ ಅಂತ ಕರೆಯಲ್ಪಟ್ಟಿದ್ದಾನೆ ಭಗವಂತ. ಒಂದು ಅದು ಬಲ ಎಂತಾದ್ದು, ಕಾಮ ವಿವರ್ಜಿತಂ ಕಾಮರಾಗ ವಿವರ್ಜಿತಂ ಕಾಮ ವಿವರ್ಜಿತಂ ಕಾಮ ವಿವರ್ಜಿತಂ ಸಹ ರಾಗ ವಿವರ್ಜಿತಂ ಅಂತೇಳಿ. ಕಾಮರಾಗ ವಿವರ್ಜಿತಂ ಅಂದ್ರೆ ಕಾಮವು ರಾಗವು ಕಾಮದಿಂದ ಕೂಡಿದ ರಾಗವಿಲ್ಲದೆ ಇರುವುದಂತಲ್ಲ. ಕಾಮರಾಗ ವಿವರ್ಜಿತಂ ಕಾಮ ವಿವರ್ಜಿತವೂ ಆಗಿದೆ, ಕಾಮವಿಲ್ಲದೆ ಅಂದ್ರೆ ಕೆಟ್ಟ ಕಾಮವಿಲ್ಲದೆ ಇರುವುದು. ರಾಗ ವಿವರ್ಜಿತ ಅಂದ್ರೆ ಕೆಟ್ಟ ರಾಗವಿಲ್ಲದೆ ಇರುವುದು. ಅದಕ್ಕೆ ಅರಾಜಸ, ರಾಗ ಅಂದ್ರೆ ರಾಗ ರಾಜಸ, ಸೊ ಅರಾಜಸ ಬಲಶ್ಚೈವ ಕಾಮ ವಿವರ್ಜಿತಂ ಬಲಂ ಅರಾಜಸ ಬಲಶ್ಚೈವ. ಭಗವಂತನಿಗೆ ನಿತ್ಯ ಪೂರ್ಣ ಬಲವಿದೆ ಅಂತ ಹೇಳ್ತೀವಿ. ಯಾಕೆ? ಅವನು ಬಲ ಬಲಂ ಬಲ ಇರುವವನು. ಬಲಂ ಅನ್ನೋದು ನಪುಂಸಕಲಿಂಗದಲ್ಲಿ ಅಂದ್ರೆ ಅದು ಅವ್ಯಯ ಪದಾರ್ಥದಾಗಿ ತಗೊಂಡು ಅದನ್ಗೆ ವಿಶೇಷಣಕ್ಕೆ ತಕ್ಕಂತೆ ಅದನ್ನು ತಗೊಳ್ಳುವುದು. ಅಂದ್ರೆ ಬಲಂ ಅಂತ ಹೇಳಿದ್ರೆ ಕಾಮ ವಿವರ್ಜಿತಂ ಬಲಂ ಅರಾಜಸ ಬಲ ಬಲ ಅಲ ಅರಾಜಸ ಅಂದ್ರೆ ರಾಜಸವಾಗದಿರುವ ಬಲ. ಅರಾಜಸ ಅನ್ನುವ ಶಬ್ದ ಪುಂಲಿಂಗದಲ್ಲಿದೆ, ಅದಕ್ಕೆ ಬಲಹ ಅಂತ ಪ್ರಯೋಗ ಮಾಡಿದ್ದಾರೆ. ಕಾಮ ವಿವರ್ಜಿತಂ ಅನ್ನುವ ಶಬ್ದ ನಪುಂಸಕಲಿಂಗದಲ್ಲಿದೆ, ಆದ್ದರಿಂದ ಬಲಂ ಅಂತ ಪ್ರಯೋಗ ಮಾಡಿದ್ದಾರೆ. ಎರಡು ಅವನು ಅಂದ್ರೆ ನಪುಂಸಕಲಿಂಗವಾಗಲಿ, ಇದು ಹೇಳುವುದರ ಮೂಲಕವಾಗಿ ಇನ್ನೊಂದು ವಿಶೇಷ ಅರ್ಥವನ್ನು ಹೇಳಿದೆ. ಅಂದ್ರೆ ಎಲ್ಲರ ಒಳಗೂ ಪುರುಷರಲ್ಲಿ ಆಗಲಿ ಸ್ತ್ರೀಗಳಲ್ಲಾಗಲಿ ಎಲ್ಲದರ ಒಳ್ಳಿ ಇರುವ ಬಲವು ನಾನೇ ಆಗಿದ್ದೀನಿ. ಎಲ್ಲ ಬಲ ಎಲ್ಲದಕ್ಕೂ ಬಲ ಕೊಡುವವನು ನಾನೇ. ಪುರುಷರಿಗೆ ಮಾತ್ರ ಬಲ ಕೊಡುವನು ಇಲ್ಲ, ಪುರುಷ ಸ್ತ್ರೀಗಳಿಗೆ ಮಾತ್ರ ಕೊಡುವನು, ನಪುಂಸರಿಗೆ ಭಗವಂತ ಕೊಡ್ತಾ ಇಲ್ಲ ಬಲ, ಯಾರೋ ಬೇರೆಯವರು ಕೊಡ್ತಾರೆ, ಹೀಗೆ ತಿಳ್ಕೋಬಾರದು. ಎಲ್ಲರಿಗೂ ಬಲ ಕೊಡುವವನು ಅವನಾಗಿದ್ದಾನೆ. ಅದಕ್ಕೆ ನಿತ್ಯ ಪೂರ್ಣ ಬಲವಿರುವುದರಿಂದಲೂ, ಕಾಮ ವಿವರ್ಜಿತವಾದ ಬಲ ಇರುವುದರಿಂದಲೂ, ರಾಜಸತ್ವ ಇಲ್ಲದೆ ಇರುವ ಬಲ ಇರುವುದರಿಂದಲೂ ಅವನಿಗೆ ರಾಜಸೈವ ಸ್ಥಾನೇಭ್ಯೋ ಅನ್ಯೇಷು ಅಯೋಜನಾತ್ ಏತಾದೃಶ ಬಲಾತ್ಮ ಅಸೌ ಬಲಿನಾಂ ಬಲದಃ ಸ್ವಯಂ. ಬಲಿಗಳಿಗೆ ಅಂದ್ರೆ ಬಲ ಇರುವವರಿಗೆ ಬಲವನ್ನು ಕೊಡುವವನವನೇ ಆಗಿದ್ದಾನೆ. ಈ ವಿಧವಾಗಿ ಭಗವಂತ ವಿಷಯ ಭೋಗ ಅಪೇಕ್ಷೆ ಇಲ್ಲದೆ ನಿತ್ಯ ಪೂರ್ಣವಾಗಿರುವವನಾಗಿ ಇರುವ ಬಲ ಇರುವುದರಿಂದ ಕಾಮವರ್ಜಿತ ಬಲ ಅಂತ ಅವನಿಗೆ ಒಂದು ಹೆಸರು. ಅಯೋಗ್ಯ ಸ್ಥಾನದಲ್ಲಿ ತನ್ನ ಬಲ ಉಪಯೋಗ ಮಾಡದೇ ಇರುವುದರಿಂದ ರಾಗವರ್ಜಿತ ಬಲ ಅಂತ ಅವನಿಗೆ ಹೆಸರು. ಸೊ ಅದಕ್ಕೆ ಅರಾಜಸ ಬಲಶ್ಚೈವ ಸ್ಥಾನೇಭ್ಯೋ ಅನ್ಯೇಷು ಅಯೋಜನಾತ್ ಅಂತೇಳಿ. ಅಂದ್ರೆ ಎಲ್ಲಿ ಅದನ್ನ ಅಪ್ಲೈ ಮಾಡಬಾರದೋ ಅಲ್ಲಿ ಅವನು ಅಪ್ಲೈ ಮಾಡೋದಿಲ್ಲ. ಎಲ್ಲಿ ಅಪ್ಲೈ ಮಾಡಬೇಕೋ ಬಲ, ಅಂದ್ರೆ ಬಲ ಕೊಡಬೇಕಾದವರಿಗೆ ಕೊಡಬೇಕಾದಂತಹ ಬಲವನ್ನು ಕೊಡಬೇಕಾದಷ್ಟು ಹೊತ್ತು ಕೊಡಬೇಕಾದ ರೀತಿಯಲ್ಲಿ ಭಗವಂತ ಕೊಡ್ತಾನೆ ಬಲ. ಅಂದ್ರೆ ಬಲವನ್ನು ಕೊಡುವುದು ಮಾತ್ರವಲ್ಲ, ಬಲ ಹೇಗೆ ಯಾರಿಗೆ ಯಾವಾಗ ಎಲ್ಲಿ ಯಾಕೆ ಕೊಡ್ತಾನೆ ಅನ್ನೋದು ಕೂಡ ಭಗವಂತ ನಿರ್ಣಯ ಮಾಡ್ತಾನೆ. ಆ ಕಾರಣದಿಂದ ಅವನು ಅನ್ಯೇಷ ಅಯೋಧ ಅಂದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಷ್ಟೇ ಕೊಡ್ತಾನೆ, ಅದಕ್ಕೆ ಮೀರಿ ಕೊಡೋದಿಲ್ಲ, ಕಮ್ಮಿ ಕೊಡೋದಿಲ್ಲ.
ಅದಕ್ಕೆ ಏತಾದೃಶ ಬಲ ಆತ್ಮ ಅಸೋ ಬಲಿನಾಂ ಬಲದಃ ಸ್ವಯಂ, ಬಲಿಗ ಅಂದ್ರೆ ಬಲ ಇರುವವರಿಗೆ, ಬಲಿ ಅಂದ್ರೆ ಬಲ ಇರುವವರು, ಅವರಿಗೆ ಬಲವನ್ನು ಕೊಡುವವನು ಸ್ವಯಂ ಬಲದಃ, ಬಲವನ್ನು ಕೊಡುವವನು ಅವನೇ ಆಗಿದ್ದಾನೆ ಅಂತೇಳಿ ಇಲ್ಲಿ ಭಗವಂತನಿಗೆ ಬಲ ಅಂತ ಹೆಸರು. ಇನ್ನೊಂದು ರೂಟ್ ಮೀನಿಂಗ್ಸ್ ಹೋದರೆ ಒಂದು ಬಲ ಶಕ್ತಿ ಸ್ಟ್ರೆಂಗ್ತ್ ಅನ್ನೋದು ಒಂದು ಅರ್ಥ ಇದೆ. ಬಲ ಅನ್ನುವ ಶಬ್ದದಲ್ಲಿ ಎರಡು ಅಕ್ಷರಗಳಿವೆ, ಬಲ. ಬಲ ಅಂತ ಹೇಳಿದರೆ ಭಗವಂತ ಬ ಆಗಿದ್ದಾನೆ, ಲ ಆಗಿದ್ದಾನೆ. ಬ ಅಂದ್ರೆ ಏನು? ಬ ಅಂತಾರೆ ಹೇಳಿದ್ರೆ, ಇದು ನೀವು ಮುಂಚೆ ಬಹಳ ಸತಿ ಕೇಳಿರಬಹುದು, ಒಬಯೋರ ಭೇದ ಅಂತೇಳಿ. ಅದಕ್ಕೆ ಬೆಂಗಾಲಿನಲ್ಲಿ ಕೂಡ ವಾ ಬಾ ಇಂಟರ್ಚೇಂಜಬಲ್ ಆಗಿ ಯೂಸ್ ಮಾಡ್ತಾರೆ. ವಂಗ ಭಂಗ ವಾ, ಅಲ್ಲಿ ವಾ ಬದಲು ಬಾ ಮಾತ್ರ ಇದೆ. ಆದ್ರೆ ಸಂಸ್ಕೃತದಲ್ಲಿ ವಾ ಬಾ ಎರಡು ಉಪಯೋಗ ಮಾಡ್ತಾರೆ, ಒಬಯೋರ ಭೇದ ಅಂತೇಳಿ. ಅಂದ್ರೆ ವಾಗೆ ಬಾ, ಬಾಗೆ ವಾ ಇಂಟರ್ಚೇಂಜಬಲ್ ಆಗಿ ಯೂಸ್ ಮಾಡ್ಕೋಬಹುದು. ನಾಟ್ ಓನ್ಲಿ ಒನ್ ವೇ ಅಲ್ಲ, ಯಾವಾಗಲೂ ವಾಗೆ ಬಾ ಬರುವುದಂತಲ್ಲ, ವಿಶೇಷ ಸಂದರ್ಭಗಳಲ್ಲಿ ವಾಗೆ ಬಾ ಅಂತ ಹಾಕಲಿ, ಬಾಗೆ ವಾ ಅಂತ, ಎರಡನ್ನು ಕೂಡ ಎರಡು ವಿಧವಾದ ಪ್ರಯೋಗವನ್ನು ಮಾಡಬಹುದು. ಒಬಯೋರ ಭೇದ ಅಂತ ಅಂದ್ರೆ ವಾಗು ಬಾಗು ಭೇದವಿಲ್ಲ, ಅವನು ಬಲನಲ್ಲಿರುವ ಬ ಆಗಿದ್ದಾನೆ, ವಾ ಆಗಿದ್ದಾನೆ. ವಾ ಅಂದ್ರೆ ವಾ ಪೂರ್ಣತ್ವ, ಪೂರ್ಣ ಜ್ಞಾನಕ್ಕೆ ಸೂಚನೆ ಮಾಡಿದೆ. ಅದಕ್ಕೆ ವಾ ಅಸುದೇವ, ವಾ ಅಂದ್ರೆ ಜ್ಞಾನ, ವಾ ಅನ್ನುವ ಶಬ್ದಕ್ಕೆ ಪೂರ್ಣ ಜ್ಞಾನ ಅಂತ ಅರ್ಥ. ಅವನು ವಾ ಆಗಿದ್ದಾನೆ, ಬಾ ಆಗಿದ್ದಾನೆ, ಬಾ ಆಗಿದ್ದಾನೆ, ವಾ ಆಗಿದ್ದಾನೆ, ವಾ ಆಗಿದ್ದಾನೆ, ಪೂರ್ಣ ಜ್ಞಾನನಾಗಿದ್ದಾನೆ, ಪೂರ್ಣ ಜ್ಞಾನಾತ್ಮ ಆದ್ದರಿಂದ ಪೂರ್ಣತ್ವ ವಾಚಿಸ್ಯಾದ ಅಂತ ಹೇಳಿ. ಸೊ ಈ ವಿಧವಾದ ಪೂರ್ಣತ್ವದ ಇರುವುದರಿಂದ ಅವನಿಗೆ ಬಾ ಅಂತ ಹೆಸರು. ಬ ಇತಿ ಅಂತೇಳಿ, ಯಾರು ವಾ ಇತಿ ಅಂತೇಳಿ ಸ್ಯಾತ್. ಅದೇ ವಿಧವಾಗಿ ತದ್ ರತೇ ಬಲ ಮುಚ್ಚಿತಿ, ಬಲ ಬಾಗೆ ವಾ ಆಯ್ತು. ಲ ಅಂದ್ರೆ ಅಲ್ಲಿ ಮತ್ತು ರಲಯೋರ ಭೇದ ಅಂತೇಳಿ, ಲ ಅನ್ನುವುದರಲ್ಲಿ ಲಾಗೆ ಬದಲು ರ, ರಾಗೆ ಬದಲು ಲ, ಅದು ಅದು ಕೂಡ ಪ್ರಯೋಗವನ್ನು ಮಾಡ್ತಾರೆ. ಸೊ ರಲಯೋರ ಭೇದ ಅಂತ ಹೇಳುವ ಸೂತ್ರದ ಪ್ರಕಾರ ಅವನು ಬಲ್ಲನಲ್ಲಿರುವ ಲ ಆಗಿದ್ದಾನೆ ಅಂದ್ರೆ ರ ಆಗಿದ್ದಾನೆ. ನಿಮ್ಗೆಲ್ಲರಿಗೂ ಗೊತ್ತು, ರ ಅಂದ್ರೆ ರತಿ, ರತಿ ರ ಆನಂದವನ್ನು ತೋರಿಸುವಂತ, ರ ರತಿ ಆನಂದವನ್ನು ತೋರಿಸುವ ಶಬ್ದ. ಅವನು ಜ್ಞಾನ ಆನಂದ, ಬ ಲ ಆಗಿದ್ದಾನೆ, ಲ ಆಗಿದ್ದಾನೆ, ರ ಆಗಿದ್ದಾನೆ. ರ ಅಂದ್ರೆ ರತಿ ಆನಂದ, ಆನಂದಯುತವಾದ ಬಲ. ಅವನು ಎಂತಹ ಬಲ? ಜ್ಞಾನಾತ್ಮಕವಾದ ಬಲ, ಆನಂದಾತ್ಮಕವಾದ ಬಲ, ಅಂದ್ರೆ ಜ್ಞಾನಾನಂದಾತ್ಮಕವಾದ ಬಲ ಆಗಿದ್ದಾನೆ ಅವನು ಅಂತ. ಅದಕ್ಕೆ ಪೂರ್ಣತ್ವವಾಚಿ ಸ್ಯಾತ್ ತದ್ರತೆ ಹೇ ಬಲ ಮುಚ್ಚಿತಿ ಅಂತೇಳಿ ಭಗವಂತನಿಗೆ ಬಲ ಅಂತ ಹೆಸರು. ಈ ತಾತ್ಪರ್ಯದಲ್ಲಿ ಈ ವಿಧವಾಗಿ ವಿಶೇಷವಾದ ಅರ್ಥಗಳನ್ನು ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಸುಮ್ಮನೆ ಎಲ್ಲದರಲ್ಲಿರುವ ಬಲ ಭಗವಂತ ಆಗಿದ್ದಾನೆ ಅಂತ ಸುಮ್ಮನೆ ತಿಳ್ಕೊಳ್ಳುವುದು ಅದು ಜ್ಞಾನ ಆಗುತ್ತೆ. ಅವನು ಬಲ ಎಲ್ಲದರಲ್ಲಿರುವ ಅವನಾಗಿ ಪೂರ್ಣ ಜ್ಞಾನಾನಂದಾತ್ಮಕ ಸ್ವರೂಪನಾಗಿದ್ದಾನೆ ಅಂತ ತಿಳ್ಕೊಳ್ಳುವುದು ಅದು ವಿಶೇಷ ಜ್ಞಾನವಾಗುತ್ತೆ. ಅದಕ್ಕೆ ಅದನ್ನು ಇಲ್ಲಿ ಹೇಳಿದ್ದಾರೆ, ತದ್ರತೆ ಬಲ ಮುಚ್ಚತೆ ಅನ್ನುವುದು ಶಬ್ದ. ಸೊ ನಿತ್ಯ ಪೂರ್ಣ ಬಲತ್ವಾತ್ತು ಬಲಂ ಕಾಮ ವಿವರ್ಜಿತಂ ಅರಾಜಸ ಬಲಶ್ಚೈವ ಸ್ಥಾನೇಭ್ಯೋ ಅನ್ಯೇಷ್ವಯೋಜನಾತ್ ಏತಾದೃಶ ಬಲಾತ್ಮಾಸೌ ಬಲಿನಾಂ ಬಲದ ಸ್ವಯಂ. ವಾ ಇತಿ ವೇತಿ, ವೇತಿ ಅಂದ್ರೆ ವಾ ಇತಿ ಅಂತ, ಅದು ಸಂಧಿ ಮಾಡಿದಾಗ ವೇತಿ ಅಂತ ಆಗುತ್ತೆ. ವಾ ಇತಿ ಅಂದ್ರೆ ಸಂಧಿ ಆದಾಗ ವೇತಿ ಅಂತ ಆಗುತ್ತೆ. ವೇತಿ ಪೂರ್ಣತ್ವ ವಾಚಿ ಸ್ಯಾತ್ ತದ್ರತೇ ಬಲ ಮುಚ್ಚತೆ. ಆ ವಿಧವಾಗಿ ಭಗವಂತ ಅದರ ರತಿ ರ ಇರುವುದರಿಂದ ಬಲ ವ ರ ಪೂರ್ಣ ಜ್ಞಾನ ರತಿ ಆನಂದ ಇರುವವನಾಗಿದ್ದಾನೆ ಅನ್ನುವ ಅರ್ಥವನ್ನು ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ ತಾತ್ಪರ್ಯದಲ್ಲಿ. ಅದಾದ ಮೇಲೆ ಪ್ರಾಯೋ ಹಿ ಕಾಮಿತ ಅರ್ಥ ಧರ್ಮಂ ಹನ್ಯುರ್ ಹರಿ ಪುನಃ ನ ಧರ್ಮ ಹಾನಿ ಕುತ್ಕಿಂತು ಕಾಮಿತೋ ಧರ್ಮ ಬುದ್ಧಿ ಕೃತ್ ಧರ್ಮ ಅವಿರುದ್ಧ ಕಾಮೋ ಅತ ವಿಷ್ಣು ಭೂತೇಶು ಸಂಸ್ಥ ಅಂತೇಳಿ ಭಗವಂತ ಪ್ರಾಯ ಹಿ ಕಾಮಿತ ಅರ್ಥ ಧರ್ಮಂ ಹನ್ಯು ಹರಿ ಪುನಃ ಅಂತೇಳಿ. ನಾವು ಭಗವಂತನನ್ನು ಬಿಟ್ಟು ಕಾಮನೆಗಳನ್ನು ಮಾಡಿದ್ರೆ, ಅಂದ್ರೆ ಭಗವಂತನನ್ನು ಸ್ಮರಣೆಯೇ ಮಾಡದೆ, ಭಗವಂತನ ಸ್ಮರಣೆಯೇ ಇಲ್ಲದೆ ನಾವು ಕಾಮವನ್ನು ಮಾಡಿದರೆ ಅಂತಹ ಅಂದ್ರೆ ವಿಷಯಗಳ ಕಾಮನೆ ಮಾಡುವುದು ಭಗವಂತನನ್ನು ಮರೆತು ವಿಷಯಗಳ ಕಾಮನೆ ಮಾಡಿದರೆ, ಅಧರ್ಮ ರೀತಿಯಲ್ಲಿ ಕಾಮನೆ ಮಾಡಿದರೆ, ಧರ್ಮ ವಿರುದ್ಧವಾದ ರೀತಿಯಲ್ಲಿ ಕಾಮನೆ ಮಾಡಿದರೆ ಅವೇನಾಗತ್ತೆ? ಧರ್ಮವನ್ನೇ ಅಪಹಾರ ಮಾಡಿ ಹೋಗುತ್ತೆ, ಧರ್ಮ ಅಪಹಾರ ಆಗಿಬಿಡುತ್ತೆ. ಪ್ರಾಯೋ ಹಿ ಕಾಮಿತಾರ್ಥ ಧರ್ಮಂ ಹನ್ಯು ಹರಿಹಿ ಪುನಃ. ಅಂದ್ರೆ ಹೈಯನ್ನು ನೇಯ್ದೆ ಮಾಡಿದ್ರೆ ಹನ್ಯು ಅಂದ್ರೆ ಡಿಸ್ಟ್ರಾಯಿಂಗ್, ಧರ್ಮವೇ ನಾಶವಾಗಿ ಬಿಡುತ್ತೆ. ಕಾಮನೆಗಳನ್ನು ಭಗವಂತನನ್ನು ಮರೆತು ಕಾಮನೆ ಮಾಡಿದರೆ ಅಂತಹ ದುಷ್ಟ ಕಾಮನೆಗಳಿಂದ ಹಾನಿಯಾಗತ್ತೆ, ಧರ್ಮವೇ ಹೊರಟೋಗತ್ತೆ, ಅದು ಒಳ್ಳೇದಲ್ಲ. ಏನು ಮಾಡಬೇಕು? ಹರಿಹಿ ಪುನಃ ಭಗವಂತನನ್ನು ಸೇರಿಸಿ ಮಾಡ್ರಿ. ಭಗವಂತನನ್ನು ಬಿಟ್ಟು ವಿಷಯ ಭೋಗವನ್ನು ಮಾಡದೆ ಭಗವಂತನ ಜೊತೆಯಲ್ಲಿ ಭಗವಂತನ ಸ್ಮರಣ ಪೂರ್ವಕವಾಗಿ ವಿಷಯ ಭೋಗಗಳನ್ನು ಮಾಡಿದಾಗ ಆವಾಗ ನ ಧರ್ಮ ಹಾನಿ ಕೃತ್ ಕಿಂತು ಕಾಮಿತಃ ಧರ್ಮ ವೃದ್ಧಿ ಕೃತ್. ಆವಾಗ ಯಾವ ಧರ್ಮ ಹಾನಿಯೂ ಆಗುವುದಿಲ್ಲ, ಅಂದ್ರೆ ಭಗವಂತನ ಸ್ಮರಣ ಪೂರ್ವಕವಾದಂತಹ ವಿಷಯ ಭೋಗಗಳನ್ನು ಕಾಮನೆಗಳನ್ನು ಮಾಡಿದವನಿಗೆ ಧರ್ಮದ ಹಾನಿ ಆಗುವುದಿಲ್ಲ. ನ ಧರ್ಮ ಹಾನಿ ಕೃತ್ ಕಿಂತು ಆನ್ ದ ಅದರ್ ಹ್ಯಾಂಡ್ ಕಾಮಿತಃ ಧರ್ಮ ವೃದ್ಧಿ ಕೃತ್, ಅಂತಹ ಕಾಮನೆ ಮಾಡಿದರೂ ಸಹಿತ ಅವನಿಗೆ ಭಗವಂತನ ಜ್ಞಾನ ಸಹಿತವಾದ ಕಾಮನೆಯನ್ನು ಮಾಡುವುದರಿಂದ ಅವನಿಗೆ ಧರ್ಮ ವೃದ್ಧಿಯೇ ಆಗತ್ತೆ ಅಂತ ತಿಳ್ಕೊಳ್ರಿ ಅಂತ ಹೇಳಿದ್ದಾರೆ. ಈ ವಿಧವಾಗಿ ಧರ್ಮ ಅವಿರುದ್ಧ ಕಾಮ ಅತಃ ವಿಷ್ಣು ಭೂತೇಶು ಸಂಸ್ಥ, ಆ ಕಾರಣದಿಂದ ಭಗವಂತ ಸರ್ವ ಪ್ರಾಣಿಗಳಲ್ಲಿಯೂ ಧರ್ಮ ಅವಿರುದ್ಧ ಕಾಮ ಅಂದ್ರೆ ಧರ್ಮಕ್ಕೆ ವಿರೋಧವಾಗದಿರುವ ಕಾಮ ಅನ್ನುವ ಹೆಸರಿನಿಂದ ಭಗವಂತ ನೆಲೆಸಿದ್ದಾನೆ ಎನ್ನುವುದನ್ನಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಇನ್ನು ಏವಂ ಸರ್ವತಸ್ಥಾನ್ಯ ಸ್ವತಂತ್ರಶ್ಚೈವ ಸರ್ವಗಃ ವ್ಯವಸ್ಥೆಯೈವ ಸರ್ವೇಷಾಂ ಸರ್ವದಾ ಸರ್ವದ ಪ್ರಭು ಅಂತೇಳಿ ಇಲ್ಲಿ ಭಗವಂತ ಇನ್ನು ಅವನ ಸರ್ವಕರ್ತೃತ್ವದ ವಿಚಾರವನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಅದು ಮತ್ತೆ ಸ್ವಲ್ಪ ವಿಸ್ತಾರವಾದ ವಿಷಯ, ಆದ್ದರಿಂದ ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸೇಂದ್ರಿಯೇವ ಬುದ್ಧ್ಯಾತ್ಮನಾವಾನಸು ಸ್ವಭಾವ ಕರೋಮಿ ವಿದ್ಯುತ್ ಸರ್ವಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಪ್ರಶ್ನೆಗಳಿದ್ರೆ ಕೇಳಬಹುದು. ನಾಳೆ ಕ್ಲಾಸ್ ಇರೋದಿಲ್ಲ ಕಪಿಲ್ ಕೆರೆ, ಯಾಕಂದ್ರೆ ಮೆಟ್ರೋತ್ಸವಕ್ಕೆ ಹೊರಟೋಗ್ತಾ ಇದ್ದೀವಿ ನಾವು. ಸೊ ನಾಳೆ ಏನು ಕ್ಲಾಸ್ ಇರೋದಿಲ್ಲ. ಅಲ್ಲಿ ಈ ಲಾಂಗ್ ವೀಕೆಂಡ್ ಪೂರ ಅಲ್ಲಿ ಪಿಟ್ಸ್ಬರ್ಗ್ ನಲ್ಲಿ ಮೆಟ್ರೋತ್ಸವ ಆಗುತ್ತೆ.
ಸರ್, ನನ್ನೊಂದು ಪ್ರಶ್ನೆ. ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಯಾವುದು ಧರ್ಮ ಅಂತ ಹೇಗೆ ತೋರುತ್ತೆ? ಇದು ಇದು ಸರಿ, ಇದು ಧರ್ಮ, ಧರ್ಮಕ್ಕೆ ಇದು ಇದು ಅಧರ್ಮ ಅಂತ ಹೇಗೆ? ನನಗೆ ಸ್ವಂತದ ದೃಷ್ಟಿಕೋನದಿಂದ ಒಂದು ಧರ್ಮ ಅನ್ನಿಸ್ಬಹುದು, ಎದುರುಗಡೆ ಇರೋರ ದೃಷ್ಟಿಕೋನದಿಂದ ಅವ್ರದ್ದು ಅದು ಅಧರ್ಮ ಅನ್ನಿಸ್ಬಹುದು. ಸೊ ಹೇಗೆ, ಹೌ ಟು ಪ್ರೊಸೀಡ್?
ಹೌ ಟು ಪ್ರೊಸೀಡ್ ಅಂದ್ರೆ, ಅದಕ್ಕೆ ನೀವು ಹೇಳಿದರಲ್ಲಿ ಸ್ವಲ್ಪ ಸಮಾಧಾನ ಇದೆ. ನಮ್ಮ ದೃಷ್ಟಿಕೋನ ಅವರ ದೃಷ್ಟಿಕೋನ ಅಂತ ನಾವು ನೋಡಬಾರದು. ಇದು ಯಾವ ದೃಷ್ಟಿಕೋನ ಅಂದ್ರೆ, ಈ ಒಂದು ನ್ಯೂಟ್ರಲ್ ಪಾಯಿಂಟ್ ಆಫ್ ವ್ಯೂ. ಇದು ಭಗವಂತನಿಗೆ ಅನ್ನುವ ದೃಷ್ಟಿಯಿಂದ ನೋಡಬೇಕು. ಅದನ್ನು ಹೇಗೆ ನೋಡಬೇಕು ಮತ್ತು ಅದು ಕ್ವಶನ್, ಭಗವಂತ ಏನು ಯಾವ ದೃಷ್ಟಿಯಿಂದ ನೋಡ್ತಾನೆ ನಮ್ಗೆ ಹೇಗೆ ಗೊತ್ತಾಗಬೇಕು? ಯಾರು
ನನಗೆ ಲೈನ್ ಕಟ್ ಆಗೋಯ್ತು. ಭಗವಂತನಿಗೆ ಏನು,
ಭಗವಂತನಿಗೆ ಅದು ನಮ್ಮ ದೃಷ್ಟಿಕೋನ ಇಲ್ಲ ಇನ್ನೊಬ್ಬರ ದೃಷ್ಟಿಕೋನ ಅಂತ ನೋಡದೆ ನ್ಯೂಟ್ರಲ್ ಪಾಯಿಂಟ್ ಅಂದ್ರೆ, ನ್ಯೂಟ್ರಲ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಏನು, ಭಗವಂತ ಅದನ್ನು ಒಪ್ಪುತ್ತಾನ ಇಲ್ಲವಾ, ಅವನ ದೃಷ್ಟಿಕೋನ ಹೇಗಿರುತ್ತೆ ಅಂತ ನೋಡಬೇಕು. ಆದ್ರೆ ಅವನ ದೃಷ್ಟಿಕೋನ ಹೇಗೆ ಅಂತ ನೋಡುವುದು ಹೇಗೆ, ಭಗವಂತನ ದೃಷ್ಟಿಕೋನ ನಮಗೆ ಗೊತ್ತಿಲ್ಲವಲ್ಲ ಅಂತ ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಇಮಿಡಿಯೇಟ್ ಪ್ರಶ್ನೆ ಬರುತ್ತೆ. ಸೊ ಭಗವಂತನ ದೃಷ್ಟಿಕೋನ ಏನು ಅಂತ ಹೇಳಿದ್ರೆ, ಯಾರು ಸಜ್ಜನರಾಗಿರ್ತಾರೋ ಅವರಿಗೆ ಹಾನಿ ಆಗಬಾರದು. ಅಂದ್ರೆ ಭಗವದ್ ಭಕ್ತರಿಗೆ, ಸಜ್ಜನರಿಗೆ